यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्द अपणितु पेळुवे परम भगवद् भक्तरिदन आदरदि केळुवुदु. ವಿಭೂತಿ ಸಂಧಿಯಲ್ಲಿ ನಾವು ಹೊರಗಿನ ಇವಾಗ ಉಪಕರಣದೊಳಗೆ ಆರನೇ ಪದ್ಯದಲ್ಲಿ ಉಪಕರಣ ವಿಷಯಗಳನ್ನು ಹೇಳಿದ್ದಾರೆ. ಉಪಕರಣ ಸಲಕರಣೆಗಳು ಅದನ್ನು ಹೇಳುವಾಗ ಅದನ್ನ ಸ್ವಲ್ಪ ಎಂಟನೇ ಪದ್ಯದಲ್ಲಿ ಬಾಹ್ಯ ಉಪಕರಣಗಳನ್ನ ವಿವರಣೆ ಮಾಡಿದ್ದಾರೆ. ನೆಕ್ಸ್ಟ್ 9ನೇ ಪದ್ಯದಲ್ಲಿ ಒಳಗಿರುವಂತ ಉಪಕರಣ, ಅಂದ್ರೆ ಏನು, ನಾವು ಹಿಂದೆ ನೋಡಿದ್ದೀವಿ ಪ್ರತೀಕಗಳು ಎಷ್ಟು ಇದೆ ಅಂದ್ರೆ 8 ವಿಧದ ಪ್ರತೀಕಗಳು ಇದೆ. ಹಾಗೆ ಒಂದು ಶೈಲ, ಲೇಪ್ಯ, ಲೇಖ್ಯ, ಮಣಿಮಯಿ, ಹೀಗೆ ಒಂದು 8 ಹೇಳುವಾಗ ಕೊನೆಯದು ಮನೋಮಯಿ ಅಂತ ಹೇಳಿದ್ದಾರೆ. ಪ್ರತೀಕದಲ್ಲಿ ಒಂದು ಪ್ರತೀಕ, 8 ತರದ ಪ್ರತೀಕಗಳಲ್ಲಿ ಭಗವಂತನನ್ನು ಆವಾಹನೆ ಮಾಡಿ ನಾವು ಪೂಜೆ ಮಾಡಬೇಕು ಅಂತಿದೆ. ಅಲ್ಲಿ ಒಂದು ಕೊನೆಯದು ಬಂದು ಮನೋಮಯಿ ಅಂತ ಹೇಳ್ತಾರೆ. ಮನೋಮಯಿ ಪ್ರತೀಕ ಅಂದ್ರೆ ನಮ್ಮ ಮನಸ್ಸಿನ ಒಳಗೆ, ಹೊರಗೆ ಇರುವಂತ ಪ್ರತೀಕಗಳು, ಒಳಗೆ ನಮ್ಮ ಮನಸ್ಸಿನಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತ ಚಿಂತನೆ ಮಾಡೋದು. ಯಾವಾಗ ಚಿಂತನೆ ಮಾಡೋದು, ನಮ್ಮ ಒಂದೊಂದು ಆಕ್ಟಿವಿಟೀಸು, ಆಗೋವಾಗಲೂ ಅದು ಒಳಗೆ ಭಗವಂತ ಇದ್ದು ಮಾಡಿ ಮಾಡಿಸ್ತಾನೆ, ಅದನ್ನ ಚಿಂತನೆ ಮಾಡೋದಿಲ್ಲ. ಇದು ಎಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಮ್ಮೊಳಗೆ ಅಂದ್ರೆ ಸ್ಪೆಸಿಫಿಕ್ ಆಗ ಅದು ದೇಹವನ್ನ ಹೇಗೆ ಚಿಂತನೆ ಮಾಡೋದು ಅಂದ್ರೆ ಇದು ಒಂದು ಪಟ್ಟಣದಂತೆ ಚಿಂತನೆ ಮಾಡಿ ಒಂದು ಪಟ್ಟಣದಲ್ಲಿ ಒಂದು ಕೇಂದ್ರೀಯವಾದದ್ದು ಸೆಂಟರ್ಲಿ ಇರೋದು ಒಂದು ಮನಸ್ಸು, ಹೃದಯ ಅಂತ ಚಿಂತನೆ ಮಾಡಿ ಅದು ಒಳಗೆ ಆ ಒಂದು ಮಂದಿರ ಅಲ್ಲಿ ಚಿಂತನೆ ಮಾಡಬೇಕು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮಂಟಪದ ಒಳಗೆ ಇದು ಹೇಗಿದೆ, ಇದು ಹೃದಯ ಅಂಬೋ ಈ ಪಟ್ಟಣ ಚಿಕ್ಕ ಊರದು ಅದು ಹೇಗಿದೆ ಅಂತ ಚಿಂತನೆ ಮಾಡ್ಬೇಕು ಅಂದ್ರೆ ಅಲ್ಲಿ ಒಂದು ಏನ್ ಹೇಳ್ತಾರಂದ್ರೆ ಇದು ಯಾವ ಹೃದಯ ಅಂತ ಒಂದು ಕ್ವಶನ್ ಬರುತ್ತೆ. ಯಾವ ಹೃದಯ ಅಂದ್ರೆ ಇಲ್ಲಿ ಹೇಳಿರುವಂತದ್ದು ನಮ್ಮ ಸ್ಥೂಲ ದೇಹದಲ್ಲಿ ಇರುವಂತ ಹೃದಯವನ್ನೇ ಹೇಳಿದ್ದಾರೆ. ಯಾಕೆಂದ್ರೆ ಇದು ಮನೋಮಯಿ ಪ್ರತೀಕ ಇದು. ಇಲ್ಲಿ ಅಷ್ಟದಳ ಕಮಲ ಇದೆ ಅಂದ್ರೆ ಅದು ಎಲ್ಲಿ ಇದೆ ಅಂದ್ರೆ ಹೇಳ್ತಾರೆ, ಒಂದು ಇಲ್ಲಿ ನಮ್ಮ ಹೃದಯ ಹಾರ್ಟ್ ಅಂತ ಹೇಳ್ತೀವಲ್ಲ, ಫಿಸಿಕಲ್ ಹಾರ್ಟ್, ಆ ಫಿಸಿಕಲ್ ಹಾರ್ಟ್ ಒಳಗಡೆ ಚಿಂತನೆ ಮಾಡ್ಬೇಕಂತ. ಆ ಫಿಸಿಕಲ್ ಹಾರ್ಟ್ ಒಳಗಡೆ ಒಂದು ಕಮಲ ಇದೆ, ಆ ಕಮಲ ಬಂದು ಅದು ಸುಷುಮ್ನಾಡಿ ಕೇಂದ್ರದಲ್ಲಿ ಮಧ್ಯದಲ್ಲಿ ಅದಿದೆ. ಆ ಅದ್ರಲ್ಲಿ ಹೇಗಿದೆ ಅಂದ್ರೆ ಅಷ್ಟ ದಳಗಳ ಇದೆ ಅಂತ ಹೇಳ್ತಾರೆ. ಅಷ್ಟದಳ ಯಾರು ಅಷ್ಟದಳದಲ್ಲಿ ಚಿಂತನೆ ಮಾಡ್ಬೇಕು, ನಮ್ಮ ಅಷ್ಟದಳ ಅಂತ ಹೇಳುವಾಗ ಹೇಗೆ ಚಿಂತನೆ ಮಾಡ್ಬೇಕು ಅಂದ್ರೆ ಅಷ್ಟದಳ ಸದ್ ಹೃದಯ ಕಮಲಾಧಿಷ್ಠಿತನು ಅಂತ ಚಿಂತನೆ ಮಾಡ್ಬೇಕಂತ. ಅಷ್ಟದಳ ಸದ್ ಹೃದಯ ಕಮಲಾಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸುತ್ತ ಒಳಗಿದ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿಗೈಸುತ್ತ ಸಂತೈಪ ನಿರ್ದುಷ್ಟ ಸುಖಪೂರ್ಣ
ಎರಡು ಇದೆ, ಅದು ಕನ್ಫರ್ಮ್ ಮಾಡ್ತೀನಿ ನಾನು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಷ್ಟದಳ ಸದ್ಹೃದಯ, ಅಷ್ಟದಳ ಸದ್ಹೃದಯ ಅಂದ್ರೆ 8 ದಳಗಳು. ಈ ಕಮಲಕ್ಕೆ ಎಷ್ಟು ದಳಗಳಿದೆ ಅಂದ್ರೆ 8 ದಳಗಳಿದೆ. ಈ 8 ದಳಗಳು ಏನು ಅಂದ್ರೆ 8 ದಳಗಳಲ್ಲಿ 8 ದಿಕ್ಕು ಸಿಗ್ನಿಫೈಸ್ 8 ದಿಕ್ಕುಗಳನ್ನ ಸಿಗ್ನಿಫೈ ಮಾಡುತ್ತೆ. ಸೊ 8 ದಿಕ್ಕುಗಳಲ್ಲಿ ಹೇಗೆ ಅಂದ್ರೆ 8 ಒಂದೊಂದು ದಿಕ್ಕುಗಳನ್ನು ಪೂರ್ವ ದಿಕ್ಕಿನಿಂದ ನಾವು ಶುರು ಮಾಡಿದಾಗ ಪೂರ್ವ ದಿಕ್ಕಿನಲ್ಲಿ ಇಂದ್ರ ಇರ್ತಾನೆ, ಪೂರ್ವ ದಿಕ್ಕಲ್ಲಿ ಇಂದ್ರ. ಸೊ ಹೀಗೆ ಕ್ಲಾಕ್ ವೈಸ್ ಆಗಿ ನೀವು ಹೋಗುವಾಗ ಇಂದ್ರ, ಆಮೇಲೆ 4 ದಿಕ್ಕು, 4 ವಿದಿಕ್ಕುಗಳು ಇನ್ ಬಿಟ್ವೀನ್ ಇರೋದು. ಅಲ್ಲಿ ಬಂದು ಫಸ್ಟ್ ಈಸ್ಟ್ ಶುರು ಮಾಡಿದಾಗ ಈಸ್ಟ್ಲಿ ಬಂದು ಇಂದ್ರ ಇರ್ತಾನೆ, ಪೂರ್ವ ದಿಕ್ಕಲ್ಲಿ ಇಂದ್ರ ಇರ್ತಾನೆ. ಆಮೇಲೆ ಅಗ್ನಿ ಇರ್ತಾನೆ, ನೆಕ್ಸ್ಟ್ ಬರುವಾಗ ಸೌತ್ ಈಸ್ಟ್ ಬರುವಾಗ ಅಗ್ನಿ ಇರ್ತಾನೆ. ಸೌತ್ಲಿ ಬಂದು ಯಮಧರ್ಮ ರಾಜ ಇರ್ತಾನೆ, ಸೌತ್ ವೆಸ್ಟ್ಲಿ ನಿರೃತಿ, ವೆಸ್ಟ್ಲಿ ಬಂದು ವರುಣ ದೇವರು ಇರ್ತಾನೆ, ನಾರ್ತ್ ವೆಸ್ಟ್ ಬರುವಾಗ ಪ್ರಾಣ ಇರ್ತಾನ, ನಾರ್ತ್ಲಿ ಬಂದು ಕುಬೇರ ಮತ್ತು ಚಂದ್ರ ಇರ್ತಾನೆ, ನಾರ್ತ್ ಈಸ್ಟ್ಲಿ ಬಂದು ರುದ್ರದೇವರು ಇರ್ತಾರೆ. ಸೊ ಹೀಗೆ ಚಿಂತನೆ ಮಾಡೋದು. ಈ 8 ದಿಕ್ಕುಗಳು, 8 ದಿಕ್ಕುಗಳಲ್ಲಿ ಇವರಿಗೆ ದಿಕ್ಪಾಲಕರು ಅಂತ ಕರೀತಾರೆ. ಈ ದಿಕ್ಪಾಲಕರು ಒಬ್ಬೊಬ್ಬರಿಗೇನು ಇದು ಎಲ್ಲಿ ಬೇಸಿಕಲಿ ಇರತ್ತಂದ್ರೆ ನಮ್ಮ ಹೃದಯದಲ್ಲಿ ಇದನ್ನ ನೋಡ್ತಾ ಇದ್ದೀವಿ ಇವಾಗ. ಒರಿಜಿನಲ್ ಆಗಿ ನಮ್ಮ ಹೃದಯದಲ್ಲಿ ಇರುವಂತಹ ಅಷ್ಟದಳ ಕಮಲ, ಅಷ್ಟದಳ ಕಮಲದಲ್ಲಿ ಅಷ್ಟ ದಿಕ್ಪಾಲಕರು. ಈ ದಿಕ್ಪಾಲಕರೇ ಒಳಗೆ ಇರುವಂತಹ ಈ ಅಷ್ಟ ದಿಕ್ಪಾಲಕರೇ ಹೊರಗಡೆ ಈ ಲೋಕದಲ್ಲಿ, ಸತ್ಯ ಲೋಕದಲ್ಲಿ ಆ ಮೇರು ಶಿಖರದಲ್ಲಿ ಇರುವಂತಹ ಆ ಒಂದೊಂದು ದಿಕ್ಕಿಗೇನು ಅವರೇ ಇರ್ತಾರಂತ. ಅದು ಮೇರು ದಿಕ್ಕು ಭೂಲೋಕದಲ್ಲಿ ಇರುವಂಥದ್ದು, ಆಮೇಲೆ ಅಂತರಿಕ್ಷದಲ್ಲಿನೂ ಹಾಗೆ ಇರ್ತಾರೆ, ಆಮೇಲೆ ಮೇಲೆನೂ ಹಾಗೆ ಇರ್ತಾರಂತ. ಸೊ ಈ ಒಂದು ದಿಕ್ಕುಗಳಲ್ಲಿ ದಿಕ್ಪತಿಗಳು ಅಂತ ಇರ್ತಾರೆ. ಈ ಒಂದೊಂದು ದಿಕ್ಕಲ್ಲಿ ಇರುವಂತವ್ರಿಗೆ ಇನ್ನೂ ವಿವರಣೆ ಕೊಡ್ತಾ ಹೋಗ್ತಾರೆ. ಒಂದೊಂದು ದಿಕ್ಕಲ್ಲಿನೂ ಅವರನ್ನ ಸ್ತುತಿ ಮಾಡುವಾಗ ಅವರು ಭಾರ್ಯ, ಆಮೇಲೆ ಅವರು ವಾಹನ, ಅವರ ಆಯುಧ, ಅವರ ಪಟ್ಟಣ, ಇಷ್ಟನಿಂದ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಈ ಡೀಟೇಲ್ಸು ನಾವು ಹಿಂದೆ ಒಂದ್ಸತಿ ನೋಡಿದ್ದೀವಿ. ಬಟ್ ಇದು ಆಯುಧ ಫಸ್ಟ್ ಭಾರ್ಯ, ಭಾರ್ಯ ಯಾರು ಅಂದ್ರೆ ಇಂದ್ರ, ಶಚಿಪತಿ ಇಂದ್ರ, ಆಮೇಲೆ ಸ್ವಾಹಾಪತಿ ಅಗ್ನಿ, ಆಮೇಲೆ ಶ್ಯಾಮಳಾಪತಿ ಯಮಧರ್ಮರಾಜ, ಆಮೇಲೆ ನಿರುತಿ ಬಂದು ಭದ್ರ, ಭದ್ರಾಪತಿ ನಿರುತಿ, ಆಮೇಲೆ ಗಂಗಾಪತಿ ವರುಣ, ಆಮೇಲೆ ಇನ್ನೊಂದು ಬಂತು ಗಂಗಾಪತಿ ವರುಣ ಬರುತ್ತೆ ಸೆಟಿ, ಆಮೇಲೆ ಇನ್ನು ಏನು ಮರ್ತದೆ ನಾನು, ಕುಬೇರ ಇದು ಬರುತ್ತೆ, ಪ್ರವಾಹ ಮರುತ್ ಬರುತ್ತೆ, ಆಮೇಲೆ ಕುಬೇರ ಮತ್ತು ಚಂದ್ರ, ರೋಹಿಣಿಪತಿ ಚಂದ್ರ ಬರುತ್ತೆ, ಆಮೇಲೆ ಪಾರ್ವತಿಪತಿ ರುದ್ರದೇವರು. ಸೊ ಹೀಗೆ ಒಂದೊಂದು ಎಂಟು ದಿಕ್ಕುಗಳಿಗೆ ಎಂಟು ದಿಕ್ ದೇವತೆಗಳನ್ನು ಸ್ಮರಣೆ ಮಾಡಬೇಕು. ವಾಯು ದಿಕ್ಕಿಗೆ ಪ್ರವಾಹಿ ಪ್ರವಾಹವಾಯು ವಾಯುವಿನ ದಿಕ್ಕಿನ, ದಟ್ ಈಸ್ ನಾರ್ತ್ ವೆಸ್ಟ್ ಬರುತ್ತೆ. ಸೊ ಹೀಗೆ ಒಂದೊಂದು ದಿಕ್ಕಿಗೆ ದಿಕ್ಪಾಲಕರು, ಅವರು ಭಾರ್ಯ, ಅವರವರು ಪಟ್ಟಣಗಳು, ಆಮೇಲೆ ಅವರವರ ಆಯುಧಗಳು. ಇವರಿಗೆ ವಜ್ರಾಯುಧ ಕರೆಸ್ಪಾಂಡಿಂಗ್ ಆಗ ವಜ್ರಾಯುಧ ಶಕ್ತಿ ಆಯುಧ, ಆಮೇಲೆ ದಂಡ ಮತ್ತು ಖಡ್ಗ, ಆಮೇಲೆ ಪಾಶ ಅಂಕುಶ ಗದೆ ಮತ್ತು ತ್ರಿಶೂಲ. ಸೊ ಹೀಗೆ ಒಬ್ಬೊಬ್ಬರಿಗೆ ಆಯುಧಗಳು, ಹೀಗೆ ಚಿಂತನೆ ಮಾಡಬೇಕು. ಇದು ಎಂಟು ದಳಗಳಾಗುತ್ತೆ. ಈ ಎಂಟು ದಳಗಳಲ್ಲಿ ಅಷ್ಟದಳದಲ್ಲಿ ಸದ್ಹೃದಯ ಅಂತ ಹೇಳಿದ್ದಾರೆ. ಸದ್ ಎಂಬೋ ಶಬ್ದಕ್ಕೆ ಸಜ್ಜನರ ಹೃದಯ. ಇದು ಎಲ್ಲಿ ಇರ್ತಾರೆ ಇವರು ವಾಸ ಮಾಡಿ ಇರ್ತಾರಂದ್ರೆ ಎಲ್ಲರ ಹೃದಯದಲ್ಲಿನೂ ಇವರು ಇರ್ತಾರೆ. ಇದ್ರನು ಇದ್ದಾರ ಅಂಬೋ ಒಂದು ಜ್ಞಾನ ಮತ್ತು ಈ ಮನೋಮಯಿ ಪ್ರತೀಕದಲ್ಲಿ ಪೂಜೆ ಮಾಡಬೇಕು ಅಂಬೋ ಜ್ಞಾನ ಬರೋದು ಈ ಒಂದು ಸಜ್ಜನರ ಹೃದಯದಲ್ಲಿ ಬರುತ್ತೆ. ಅದು ಒಂದು ಮೀನಿಂಗ್ ಕೊಟ್ಟಿದ್ದ ಸದ್ ಹೃದಯ ಅಂತ. ಇನ್ನೊಂದು ಬಂದು ಏನ್ ಹೇಳ್ತಾರೆ, ಸದ್ ಅಂತ ಹೇಳುವಾಗ ಯಾವಾಗ್ಲೂ ಸದ್ ಇತಿ ಪ್ರಾಣ ಅಂತ ಅಂದ್ರೆ ಪ್ರಾಣ ಡೈರೆಕ್ಟ್ ಆಗಿ ಭಗವಂತನ, ಈ ದ್ವಾರಪಾಲಕರು ಇದ್ದಾರೆ, ಈ ದ್ವಾರಪಾಲಕರ ಒಳಗೆ ಡೈರೆಕ್ಟ್ ಆಗಿ ಭಗವಂತನನ್ನ ಹಿಡಬೇಡಿ. ಸದ್ಹೃದಯ ಅಂದ್ರೆ ವಾಯುದೇವರನ್ನ ಇಟ್ಟು ಆ ವಾಯುದೇವರಲ್ಲಿ ಸದ್ಹೃದಯ, ವಾಯುದೇವರ ಹೃದಯದಲ್ಲಿ ಆ ಕಮಲಾದಿಷ್ಟಿದನು, ಈ ಕಮಲದಲ್ಲಿ ಇರುವಂತನಾಗ ಯಾರಿದ್ದಾನೆ ಅಂದ್ರೆ ಅವನು ಸ್ವತಂತ್ರನಾಗೆ. ಸೊ ನಮ್ಮ ಹೃದಯದಲ್ಲಿ ಇದ್ದಾನಂದ್ರೆ ಅವನು ಕರ್ಮ, ಹೀ ಇಸ್ ನಾಟ್ ಬೌಂಡೆಡ್ ಬೈ ಎನಿಥಿಂಗ್. ತಾನಾಗಿ ಅಂದ್ರೆ ಅವನು ಸ್ವತಂತ್ರನಾದಂತ ಆ ಭಗವಂತನೇ ಇಲ್ಲಿ ವಾಸ ಮಾಡಿ ಇದ್ದಾನಂತ. ಸೊ ಇದು ಯಾಕೆ ಈ ತಿರ್ಗಾ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೊಂದು ಒಂದು ಫೀಲಿಂಗ್ ಇದೆ, ಒಂದು ಒಂದು ಫಿಲಾಸಫಿಯಲ್ಲಿ ನಾನೇ ದೇವರು ಅನ್ಬೋದು ಇದೆ. ಸೊ ಇಲ್ಲ, ಇವನು ಸ್ವತಂತ್ರನಾದಂತ ಭಗವಂತನೇ ಇಲ್ಲಿ ಇದ್ದಾನಂತ. ತಾನಾಗಿ ಅವನು ಹೇಗಿದ್ದಾನೆ, ಇವನ್ಗೆ ಲಕ್ಷಣಗಳಿದೆ, ಅವನಿಗೆ ಗುಣಪೂರ್ಣ, ಅವನು ಸರ್ವೋತ್ಕೃಷ್ಟ ಅಂದ್ರೆ ಎಲ್ಲರಕ್ಕಿಂತ. ಯಾಕೆಂದ್ರೆ ಇಲ್ಲಿ ಒಂದೊಂದು ದಿಕ್ಪಾಲಕರ ಹೆಸರು ಹೇಳಿದ್ದಾರೆ, ವಾಯುದೇವರ ಹೃದಯದಲ್ಲಿ ಹೇಳಿದ್ದಾರೆ. ಸೊ ಇವನು ಯಾರು ಅಂದ್ರೆ ಇವ್ರು ಎಲ್ಲರಕ್ಕಿಂತ ವಿಲಕ್ಷಣನಾದವನು, ಸರ್ವ ಉತ್ಕೃಷ್ಟನಾದವನ ಮಹಿಮೆಗಳು, ಇವನ ಮಹಿಮೆಗಳು ಸರ್ವೋತ್ಕೃಷ್ಟವಾಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇರುವಂತ ಭಗವಂತ ಇದು ನೋಡಿದ್ದೀವಿ ನಾವು. ಯಾಕೆಂದ್ರೆ ಹೃದಯ ಕಮಲ ಪೂರದಲ್ಲಿನೂ ಒಂದು ರೂಪ, ಇವನು ಮಹಿಮೆ ಏನು, ಭಗವಂತ ಸರ್ವೋತ್ಕೃಷ್ಟನಾದಂತ ಇವನ ಮಹಿಮೆ ಎಂತದ್ದು ಅಂದ್ರೆ ಹೃದಯ ಒಬ್ಬನೇ ಅವನು, ಹೃದಯ ಆ ಒಂದು ಹೃತ್ಕಮಲದಲ್ಲಿ ಪೂರ್ಣವಾಗಿ ಅವನು ಪ್ರಾದೇಶ ರೂಪದಿಂದ ಇದ್ದಾನೆ. ಮತ್ತು ಇಲ್ಲಿ ಕಮಲದ ಒಳಗಡೆ ಕಮಲದ ಸೆಂಟರ್ಲಿ ನೀವು ನೋಡುವಾಗ ಅಲ್ಲಿ ಬಂದು ಅಗ್ರೇಶನಾಗಿ ಅವನೇ ಇದ್ದಾನೆ. ಇನ್ನೊಂದು ರೂಪದಿಂದ ಅವನು ಹೇಗೆ ರೂಪದಿಂದ ಇದ್ದಾನಂದ್ರೆ ಈ ಒಂದು ಪ್ರಾದೇಶ ರೂಪ ಎಷ್ಟು ಅಂದ್ರೆ ನಮ್ಮ ಕೈ ಇಂಡೆಕ್ಸ್ ಅಂತ ತಂಬ್ ಅಂಡ್ ಸ್ಮಾಲ್ ಫಿಂಗರ್ ಸ್ವಲ್ಪ ಬಿಡಿಸಿ ಮಾಡಿದ್ರೆ ಒಂದು ಒಂದು ಪರಿಮಾಣ ಬರುತ್ತಲ್ಲ, ಅಷ್ಟು ಒಂದು ಪರಿಮಾಣದಲ್ಲಿ ಅವನು ಪ್ರಾದೇಶನಾಗಿದ್ದಾನೆ. ಮತ್ತು ನಮ್ಮ ನಮ್ಮ ಅಂಗುಷ್ಟದ ಪರಿಮಾಣದ ಅಂಗುಷ್ಟದ ಅಗ್ರಭ ಅಂಗುಷ್ಟದ ಪರಿಮಾಣದಲ್ಲಿ ಅವನು ಬಂದು ಅಗ್ರೇಷನಾಗಿದ್ದಾನೆ. ಅದು ತುದಿ ಭಾಗ ಇದೆಲ್ಲ ಚಿಕ್ಕ ಭಾಗ ಟಿಪ್, ಆ ಟಿಪ್ ಸೈಸ್ಲಿ ಅವನು ಬಂದು ಮೂಲೇಶನಾಗಿದ್ದಾನೆ. ಮೂಲೇಶ ಅಂಬುದು ಆ ಕರ್ಣಿಕ ಒಳಗಡೆ ಕರ್ಣಿಕ ದಟ್ ಸೆಂಟರ್ ಒಂದು ಚಿಕ್ಕ ಪೋರ್ಷನ್ ದಟ್ ಹೋಲ್ಡ್ಸ್ ಆಲ್ ದ ಪೆಟಲ್ಸ್,
ಅಲ್ಲಿ ಅವನು ಮೂಲೇಶನಾಗಿದ್ದಾನೆ ಅಂತ ವರ್ಣನೆ ಮಾಡ್ತಾನೆ. ಈಗೆ ಇರುವಂತ ಭಗವಂತ ಇವನೇ ನಮ್ಮ ಒಂದೊಂದು ನಾವು ಮಾಡುವಂತ ಒಂದೊಂದು ನಮ್ಗೆ ಪ್ರಜ್ಞೆ ಒಂದೊಂದು ಒಂದು ಥಾಟ್ಸ್ ಒಳ್ಳೆ ಒಂದೊಂದು ನಿಮಿಷವೂ ನಮ್ಗೆ ಒಂದು ಒಳ್ಳೆ ಥಾಟೋ ಕೆಟ್ಟ ಥಾಟೋ ಇನ್ ಬಿಟ್ವೀನ್ ಥಾಟ್ಸ್ ಏನೋ ಒಂದು ಆಗ್ತಾ ಇರುತ್ತೆ ಮನಸ್ಸಲ್ಲಿ, ಒಂದು ಇಚ್ಛೆ ಬರುತ್ತೆ, ಇಚ್ಛೆ ಬಂದ ಮೇಲೆ ಇಚ್ಛೆ ಜ್ಞಾನ ಆಮೇಲೆ ಕ್ರಿಯೆ ಬರುತ್ತೆ. ಸೊ ಈ ಇಚ್ಛೆ ಬರ್ಲಕ್ಕೆ ಹೇಗೆ ಈ ವ್ಯಾಪಾರವನ್ನು ಮಾಡ್ತಾನೆ, ಎಷ್ಟು ವಿಭೂತಿ ಅವನ ವಿಭೂತಿಯನ್ನ ಹೇಳ್ತಾ ಇದ್ದಾರೆ. ಅವನು ಏನ್ ಮಾಡ್ತಾ ಇದ್ದಾನಂದ್ರೆ ದಳಗಳಲ್ಲಿ ಸಂಚರಿಸುತ್ತ ದಳಗಳಲ್ಲಿ ಸಂಚರಿಸ್ತಾನಂತೆ. ಅಂದ್ರೆ ಅವನು ದಳಗಳಲ್ಲಿ ಸಂಚರಿಸೋದು ಅಂದ್ರೆ ಏನು? ಬಿಕಾಸ್ ಭಗವಂತ ಎಲ್ಲ ಟಾವೆಲ್ನು ವ್ಯಾಪ್ತನಾಗಿದ್ದಾನೆ. ಅವನು ಸಂಚರಿಸೋದು ಅಂದ್ರೆ ಏನು ಅಂದ್ರೆ ಸಂಚರಿಸೋದು ಅಂದ್ರೆ ಏನು ಅಂದ್ರೆ ಈ ಜೀವ ಇದೆ ನೋಡಿ, ಈ ಜೀವ ಎಲ್ಲಿ ಇದೆ? ಜೀವ ಬಂದು ಈ ಒಂದು ಈ ಮೂಲೇಶ ಅಂತ ಇದೆಲ್ಲ, ಈ ಮೂಲೇಶನ ಪಾದದಲ್ಲಿ ವಾಯುದೇವರಿದ್ದಾರೆ. ವಾಯುದೇವರ ಪಾದದಲ್ಲಿ ಅನಿರುದ್ಧ ದೇಹ ಸಹಿತನಾದ ಜೀವ ಕೂತಿದ್ದಾನೆ. ಸೊ ಈ ಅನಿರುದ್ಧ ದೇಹದಲ್ಲಿ ಇರುವಂತ ಜೀವ ಅದೊಳಗೆ ಲಿಂಗ ದೇಹದಲ್ಲಿದ್ದಾನೆ. ಲಿಂಗ ದೇಹದ ಒಳಗೆ ಇರುವಂತ ಈ ಜೀವ ಲಿಂಗ ದೇಹದ ಒಳಗೆ ಆ ಜೀವ ಇದ್ದಾನೆ, ಆ ಜೀವನ ಒಳಗೆ ನಾರಾಯಣ ಇದ್ದಾನೆ. ಸೊ ಈ ಒಂದು ದಳಗಳಲ್ಲಿ ಸಂಚರಿಸುತ್ತಾ ಅಂದ್ರೆ ಏನಾಗತ್ತೆ ಅಂದ್ರೆ ಇವನಿಗೆ ಕರ್ಮಕ್ಕೆ ಅನುಗುಣವಾಗಿ ಇವನ ಕರ್ಮ ಒಂದೊಂದು ಕ್ಷಣಕ್ಕೇನೋ ಏನೇನು ಅವನಿಗೆ ಥಾಟ್ಸ್ ಬರಬೇಕು, ಅದಕ್ಕೆ ತಕ್ಕಂತ ಏನೇನು ಆಕ್ಷನ್ ಬರಬೇಕು, ಆ ಭಗವಂತ ಏನು ಮಾಡ್ತಾನ ಆ ಒಳಗೆ ಜೀವನಲ್ಲಿ ಇರುವಂತ ಆ ಭಗವಂತ ಆ ನಾರಾಯಣ ಬಿಂಬರೂಪನಾದವನು ಏನು ಮಾಡ್ತಾನಂದ್ರೆ ಈ ಒಂದು ಜೀವನ ಈ ಒಂದು ಜೀವದ ಒಂದು ಒಂದು ಅಂಶವನ್ನ ತಕ್ಕೊಂಡು ಇಲ್ಲಿ ಒಂದೊಂದು ಕಮಲ ಒಂದೊಂದು ದಳದಲ್ಲಿನೂ ಅವನು ವ್ಯಾಪ್ತನಾಗಿದ್ದಾನೆ. ಆ ಜತೆಯಲ್ಲಿ ಒಂದು ಕನೆಕ್ಷನ್ ಮಾಡ್ತಾನೆ, ಅಲ್ಲಿ ಇರುವಂತ ಭಗವಂತ ರೂಪ ಈ ದಳದಲ್ಲಿ ಇರುವಂತ ಭಗವಂತ ರೂಪ, ಮತ್ತು ಕರೆಸ್ಪಾಂಡಿಂಗ್ ಆಗಿ ಎಲ್ಲ ದೇವತೆಗಳು ಬರ್ತಾರ, ಆಯಾ ದಳಕ್ಕೆ ಒಂದೊಂದು ಅಭಿಮಾನಿ ದೇವತೆಗಳು ಇರ್ತಾರ. ಸೊ ಹಾಗೆ ಕನೆಕ್ಷನ್ ಅದನ್ನ ಸಂಚರಿಸುತ್ತ ಅಂತ ಹೇಳೋದು, ಏನೋ ಭಗವಂತ ಒಂದಿನಿಂದ ಒಂದೊಂದು ಓಡಾಡ್ತಾ ಇರ್ತಾನಂತ ಅರ್ಥ ಅಲ್ಲ, ಅಲ್ಲಿ ಕನೆಕ್ಷನ್ ಅನ್ನ ತಂದಿರ್ತಾನ ಆ ಜೀವಕ್ಕೆ. ಸೊ ಕನೆಕ್ಷನ್ ತಂದಾಗ ಯಾವ ಯಾವ ಒಂದು ದಳದಲ್ಲಿ ಇರುವಂತ ಆ ಒಂದು ಭಗವಂತ ಆ ದಳಕ್ಕೆ ಆ ಜೀವಕ್ಕೆ ಒಂದು ಸಂಬಂಧ ಗೈಸ್ತಾನೆ. ಆ ಸಂಬಂಧ ಯಾವಾಗ ಆಗತ್ತೋ ಅದಕ್ಕೆ ತಕ್ಕಂಗೆ ಅವನಿಗೆ ಒಂದು ಪ್ರೇರಣೆ ಬರುತ್ತೆ. ಏನು ಪ್ರೇರಣೆ ಬರುತ್ತೆ ಅಂದ್ರೆ ಒಂದೊಂದು ದಳಕ್ಕೆ ಅದು ಇನ್ನೂ ವಿವರವಾಗಿ ಹೇಳಿದ್ದಾರೆ, ಹಿಂದೆ ನೆಕ್ಸ್ಟ್ 9th ಸಂಧಿಯಲ್ಲಿ ಅದು ವಿವರಣೆ ಕೊಟ್ಟಿದ್ದಾರೆ. ಸ್ಥೂಲವಾಗಿ ಹೇಗಿದೆ ಅಂದ್ರೆ ಬೇಸಿಕಲಿ ಇದು ಈಸ್ಟ್ ಮತ್ತು ನಾರ್ತ್ ಈಸ್ಟ್ ಡೈರೆಕ್ಷನ್ ನೀವು ತಗೊಂಡ್ರೆ, ನಾರ್ತ್ ಟು ನಾರ್ತ್ ಈಸ್ಟ್ ಡೈರೆಕ್ಷನ್ ನೀವು ತಗೊಂಡ್ರೆ ಅಲ್ಲಿ ಬರೋದೆಲ್ಲ ಆ ಕಡೆ ಬರೋದೆಲ್ಲ ಒಂದು ಧರ್ಮ ಬುದ್ಧಿ, ಧರ್ಮ ಮಾಡಬೇಕು ಎಂಬೋ ಇಚ್ಛೆ, ಆಮೇಲೆ ಧರ್ಮದ ಕಾರ್ಯದಲ್ಲಿ ತೊಡಗುವಿಕೆ. ಸೊ ಧರ್ಮ ಮತ್ತು ಪುಣ್ಯ ಮುಂತಾದ ಕಾರ್ಯಗಳೆಲ್ಲ ಮಾಡೋದು ಅದು ಬಂದು ಮೋಸ್ಟ್ಲಿ ನಾರ್ತ್ ಅಂಡ್ ನಾರ್ತ್ ಈಸ್ಟ್ಲಿ ಬರುತ್ತೆ. ಅದಕ್ಕೆ ಕರೆಸ್ಪಾಂಡ್ ಅದಕ್ಕೆ ಅನದರ್ ಡಿರೆಕ್ಷನ್ ಈಸ್ ಇಲ್ಲಿ ಸೌತ್ ವೆಸ್ಟ್ ಟು ಸೌತ್ ಈಸ್ಟ್, ಸೌತ್ ಈಸ್ಟ್ ಟು ಸೌತ್ ವೆಸ್ಟ್ ಆ ದಿಕ್ಕಿನಲ್ಲಿ ಬರೋವಾಗ ಪಾಪದ ಬುದ್ಧಿ ಪಾಪದ ಕೆಲಸ ಹೀಗೆ ಬರ್ತಾ ಇರತ್ತೆ. ಸೊ ಉಳಿದ ಡಿರೆಕ್ಷನ್ಲಿ ಹೇಗೆ ಬರುತ್ತೆ ಅಂದ್ರೆ ಒಂದು ಆಗ್ನೇಯ ದಿಕ್ಕಲ್ಲಿ ಆಲಸ್ಯ ಮುಂತಾದೆಲ್ಲ ಬರುತ್ತೆ, ಮತ್ತು ವಾಯುವ ದಿಕ್ಕಲ್ಲಿ ಬಂದಾಗ ಹಾಸ್ಯ ವಿನೋದ ಮುಂತಾದೆಲ್ಲ ಬರುತ್ತೆ. ಸೊ ಇದು ಎರಡು ಬೇರೆ. ಸೊ ಬೇಸಿಕಲಿ ನಾರ್ತ್ ಈಸ್ಟ್ ಅಂಡ್ ಸೌತ್ ವೆಸ್ಟ್ ಆ ತರ ಡಿರೆಕ್ಷನ್ಲಿ ಆಪೋಸಿಟ್ ಆಗಿ ಬರುತ್ತೆ. ಸೊ ಅದನ್ನ ಹೇಳ್ತಾ ಇದ್ದಾರೆ, ಅದನ್ನ ಹೇಳ್ತಾರೆ ದಳಗಳಲ್ಲಿ ಸಂಚರಿಸುತ್ತಾ ಒಳಗಿದ್ದು ಅಂತ ಹೇಳ್ತಾರೆ. ಒಳಗಿದ್ದು ಮಾಡಿಸ್ತಾನ ಅಂತ ಹೇಳ್ತಾರೆ. ಒಳಗಿದ್ದು ಮಾಡಿಸ್ತಾನ ಅಂದ್ರೆ ಎಲ್ಲದ ನಾಟ್ ಓನ್ಲಿ ಇಂದ ಸ್ಥೂಲ ದೇಹದಲ್ಲಿ ಮಾತ್ರ, ಇವಾಗ ಸ್ಥೂಲ ದೇಹದ ಬಗ್ಗೆ ಮಾತಾಡ್ತಾ ಇದೆ, ಸ್ಥೂಲ ದೇಹದಲ್ಲಿ ಮಾತ್ರ ಅಲ್ಲ ಒಳಗೆ ಅವನು ಬಿಂಬನಾಗಿದ್ದಾನೆ. ಒಳಗೆ ಬಿಂಬನಾಗಿ ಇದ್ದವನೇ ಈ ಜನ್ಮಕ್ಕೆ ಯಾವ್ಯಾವ ಕರ್ಮಗಳು ಆಗಬೇಕು ಅದಕ್ಕೆ ತಕ್ಕಂಗೆ ಈ ಮೂಲೇಶ ಅಲ್ಲಲ್ಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಒಳಗಿದ್ದು ಅಂತ ಹೇಳ್ತಾನೆ, ಅವನು ಒಳಗೇನೆ ಇದ್ದು ಕಾರ್ಯವನ್ನ ಮಾಡಿಸ್ತಾ ಇದ್ದಾನೆ. ಸಂಚರಿಸುತ್ತಾ ಒಳಗಿದ್ದು ದುಷ್ಟರಿಗೆ ದುರ್ಬುದ್ಧಿ, ದುಷ್ಟ ಜನರಿಗೆ ದುರ್ಬುದ್ಧಿ ಹೀಗೆ ಕೊಡ್ತಾನೆ. ದುಷ್ಟ ಜನರ ಎಲ್ಲಿರ್ತಾರಂದ್ರೆ ಅವ್ರಿಗೆ ಮೋಸ್ಟ್ಲಿ ಅವ್ರಿಗೆ ಸೌತ್ ಅಂದ್ರೆ ಆ ಒಂದು ಕ್ರೂರ ಬುದ್ಧಿ, ಕ್ರೂರ ಪಾಪ ಮಾಡಬೇಕು ಅಂಬೋ ಬುದ್ಧಿಗಳು ಬರೋದು ಅದು ಸೌತ್ಲಿ ಇರೋವಾಗ ಬರುತ್ತೆ, ಯಮನ ದಿಕ್ಕದು. ಸೊ ಅಲ್ಲಿ ಅವ್ರಿಗೆ ಹಾಗೆ ಒಂದು ಕ್ರೋಧ ಮುಂತಾದೆಲ್ಲ ಬರುತ್ತೆ. ಒಂದು ಕ್ರೋಧದಿಂದ ಒಂದು ಇಚ್ಛೆ ಕ್ರೋಧದಿಂದ ಇದು ಮಾಡ್ಬೇಕು ಅದು ಮಾಡ್ಬೇಕು ಆ ಥಾಟ್ಸು ಅದಕ್ಕೆ ಬೇಕಾದ ಅದಕ್ಕೆ ದುರ್ಜ್ಞಾನ ಅದೆಲ್ಲ ಕೊಟ್ಟು ಆಮೇಲೆ ನಿವೃತ್ತಿಯ ದಿಕ್ಕಿಗೆ ಬಂದಾಗೆ ಆ ಕಾರ್ಯ ಆ ಪಾಪ ಕೊಡುವಂತ ಆ ಕಾರ್ಯವನ್ನ ಮಾಡಿಸ್ತಾರಂತ. ಸೊ ಇಲ್ಲೇ ತಿರುಗಿಸ್ತಾ ಇರ್ತಾರೆ. ಸೊ ದುಷ್ಟರಿಗೆ ದುರ್ಬುದ್ಧಿ, ಕರ್ಮ ವಿಶಿಷ್ಟರಿಗೆ ಅಂತ ಹೇಳ್ತಾರೆ. ಕರ್ಮ ವಿಶಿಷ್ಟರಿಗೆ ಅಂದ್ರೆ ಏನು? ವಿಶಿಷ್ಟ ಅಂದ್ರೆ ಏನು? ಶಿಷ್ಟ ನಾವು ನೋಡಿದ್ದೀವಿ ಹಿಂದೆ ವ್ಯಾಪ್ತಿ ಸಂಧಿಯಲ್ಲಿ ಏನು ನೋಡಿದ್ದೀವಿ. ಶಿಷ್ಟ ಅಂತ ಬರೋದೇನು? ಶಿಷ್ಯ. ಒಂದು ಒಂದು ಗುರುಗಳ ಹತ್ರ ಪಾಠ ಕಲಿಯೋನಿಗೆ ಶಿಷ್ಯ ಅಂತ ಹೇಳ್ತಾರೆ. ಶಿಷ್ಯ ಕಲಿತಾ ಇದ್ದು ಚಂದಾಗೆ ಕಲಿತ ಮೇಲೆ ಅವನು ಶಿಷ್ಟನಾಗ್ತಾನೆ. ಸೊ ಇಟ್ಸ್ ಅ ಪರ್ಸನ್ ಹೂ ಹ್ಯಾಸ್ ಅಕಾಂಪ್ಲಿಶ್ಡ್. ಶಿಷ್ಟ ಇವ್ರು ಯಾರು? ವಿಶಿಷ್ಟ, ವಿಶೇಷವಾಗಿ ಈ ಒಂದು ಚಂದಾಗೆ ಕಲಿತವರು. ಆ ಕಲಿತ ಕಾರಣದಿಂದ, ಬಿಕಾಸ್ ವಿಜ್ಞಾನದಿಂದ ಮಾಡು. ಬೇಸಿಕಲಿ ಕರ್ಮ ವಿಶಿಷ್ಟರಿಗೆ ಅಂತ ಹೇಳುವಾಗ ಕರ್ಮವನ್ನ ಮಾಡಿದವರು ಅಂತ ಅರ್ಥ ಅಲ್ಲ, ಕರ್ಮವನ್ನ ಚಂದಾಗೆ ತಿಳ್ಕೊಂಡು ಮಾಡಿದವರು ಅಂತ ಆಗತ್ತೆ. ಕರ್ಮವನ್ನ ವಿಶೇಷವಾಗಿ ತಿಳ್ಕೊಂಡು ಮಾಡಿದ್ದವರಿಗೆ ಸುಜ್ಞಾನ. ಸುಜ್ಞಾನ ಸುಜ್ಞಾನ ಅಂದ್ರೆ ಏನ್? ಸುಜ್ಞಾನ ಬೇಸಿಕಲಿ ಸುಜ್ಞಾನ ಅಂದ್ರೆ ಭಗವಂತನೇ ಮಾಡಿ ಮಾಡಿಸ್ತಾನ ಅಂತ ಆ ಒಂದು ಜ್ಞಾನ. ನಮ್ಮ ಬಿಂಬರೂಪನಾದಂತಹ ಭಗವಂತನೇ ನಮ್ಮಲ್ಲಿ ನಿಂತು ಎಲ್ಲವೂ ಮಾಡಿ ಮಾಡಿಸ್ತಾನಂಬುದು ಸುಜ್ಞಾನ ಆಗತ್ತೆ. ಸೊ ಈ ಸುಜ್ಞಾನ ಧರ್ಮ ಸುಜ್ಞಾನ, ಆ ಸುಜ್ಞಾನಕ್ಕೆ ಬೇಕಾದ ಆ ಧರ್ಮವನ್ನ ಸುಪುಷ್ಟಿಗೈಸುತ್ತ, ಧರ್ಮವನ್ನ ಪುಷ್ಟಿ ಕೊಡ್ತಾನೆ, ಧರ್ಮಕ್ಕೆ ಪುಷ್ಟಿ ಕೊಡ್ತಾನೆ, ಸುಜ್ಞಾನಕ್ಕೆ ಪುಷ್ಟಿ ಕೊಡ್ತಾನೆ. ಅಂದ್ರೆ ಏನು ಪುಷ್ಟಿ ಕೊಡೋದು ಅಂದ್ರೆ ಏನು ಅಂದ್ರೆ, ಈ ಸಂಸಾರದಲ್ಲಿ ಎಷ್ಟೋ ಅಬ್ಸ್ಟಕಲ್ಸ್ ನಮ್ಗೆ ಬರ್ತವೆ. ನಾವೆಲ್ಲ ವಿ ಆರ್ ವೆರಿ ವೆರಿ ಆರ್ಡಿನರಿ ಪರ್ಸನ್. ನಮ್ಮ ನಮ್ಮ ಲೈಫೇ ತಕೊಳ್ಳಿ, ನಮ್ಗೆ ಸುಜ್ಞಾನ ಇಲ್ಲದೇ ಇರ್ಬೋದು, ಕರ್ಮ ವಿಶಿಷ್ಟರಾಗಿ ಇಲ್ಲದೇ ಇರ್ಬೋದು. ನಮ್ ನಮ್ಗೆ ಎಷ್ಟೋ ಒಂದು ಅಬ್ಸ್ಟಕಲ್ ಎಷ್ಟೋ ಒಂದು ಬಂದ್ರನು ನಾವು ಬಂದು ವಿ ಡೂ ಒಂದು ಸುಳ್ಳು ಹೇಳಬಾರದು, ಕದಿಬಾರದು, ಈ ತರ ಸಮ್ ಬೇಸಿಕ್ ಧರ್ಮಗಳು ನಾವು ಮಾಡ್ತಾ ಇರ್ತೀವಿ. ಎಷ್ಟೇ ಎಷ್ಟೇ ಪ್ರಾಬ್ಲಮ್ ಬಂದನು ಎಷ್ಟೇ ಬಂದನು ಆದಷ್ಟು ನಾವು ಮಾಡ್ತೀವಿ. ಸೊ ಆ ಧೈರ್ಯ ನಮ್ಮಲ್ಲಿ ತುಂಬಿಸ್ತಾನೆ. ಅಯ್ಯೋ ಅವ್ರು ಹೇಳ್ತಾರಲ್ಲ ಅವ್ರಿಗೆ ಇದು ಹೀಗೆ ಮಾಡೋಣ. ವಿ ಡೋಂಟ್ ಡೂ ಸರ್ಟನ್ ಥಿಂಗ್ಸ್, ವಿ ಡೋಂಟ್ ಡೂ ಸರ್ಟನ್ ಬ್ಯಾಡ್ ಥಿಂಗ್ಸ್. ನಮ್ಮಲ್ಲಿ ಒಂದು ಎರಡು ಬ್ಯಾಡ್ ಥಿಂಗ್ಸ್ ವಿ ನೆವರ್ ಡೂ ಇಟ್. ಸೊ ಅದಕ್ಕೆ ಅವನು ಪುಷ್ಟಿ ಕೊಡ್ತಾನೆ. ಇನ್ನೂ ಒಂದು ಶ್ರೇಷ್ಠರಿಗೆ ಇನ್ನೂ ಪುಷ್ಟಿ ಕೊಡ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಲೆವೆಲ್ಲಿ ಪುಷ್ಟಿ ಕೊಡ್ತಾ ಹೋಗ್ತಾರೆ. ಸೊ ಅದೇ ಪುರಾಣ ಕಥೆಗಳಲ್ಲೆಲ್ಲ ನೋಡ್ತೀವಿ, ಎಷ್ಟೆಷ್ಟು ಅವ್ರು ಮಾಡ್ತಾರೆ, ಎಷ್ಟು ಒಂದು ಆ ಒಂದು ಪಾಂಡವ ಕೌರವ ಯುದ್ಧದಲ್ಲೇ ನೋಡ್ತೀವಿ, ಆ ಕಥೆಗಳಲ್ಲೇ ನೋಡ್ತೀವಿ. ಸೊ ಅವ್ರಿಗೆ ಹೇಗೆ ಅಷ್ಟೊಂದು ತಾಕತ್ತು ಬರುತ್ತೆ? ಪಂಚ ಪಾಂಡವರವರು ಹೇಗೆ ಅವರು ದೇವಾಂಶರು ಆಗಲಿ, ಇದನ್ನು ತಾಕತ್ತು ಅವ್ರಿಗೆ ಹೇಗೆ ಬರುತ್ತೆ ಅಂದ್ರೆ ಇವನೇ ಕೊಡ್ತಾನೆ. ಕರ್ಮ ವಿಶಿಷ್ಟರು ಅವರೆಲ್ಲ ಕರ್ಮ ವಿಶಿಷ್ಟರು. ಕರ್ಮ ವಿಶಿಷ್ಟರಿಗೆ ಕರ್ಮ ಅಂದ್ರೆ ಹೇಳುವಾಗಲೇ ಬಂದ್ಬಿಡುತ್ತೆ. ಕರ್ಮ ಅಂದ್ರೆ ಕರ್ ಅಂದ್ರೆ ಕರ್ಮ, ಮಾ ಅಂದ್ರೆ ತಿಳಿದು ಮಾಡೋದು, ತಿಳಿದು ಮಾಡೋದು. ಅದಕ್ಕೆ ಹೇಳ್ತಾರೆ ಯಾರು ಅಪರೋಕ್ಷ ಜ್ಞಾನಿಗಳು ಅವರೇ ಕರ್ಮ ಮಾಡ್ತಾರಂತ ಹೇಳ್ತಾರೆ. ಅಂದ್ರೆ ಏನು? ಕರ್ಮದ ಮೂಲ ಅರ್ಥವಾದಂತ ಈ ಒಂದು ತಿಳುವಳಿಕೆ. ಮಾ ಅಂದ್ರೆ ತಿಳುವಳಿಕೆ, ಕರ್ ಅಂದ್ರೆ ಕರ್ತೃತ್ವ ಮಾಡುವಂಥದ್ದು. ತಿಳಿದು ಮಾಡ್ತಾರ ಯಾರು? ಭಗವಂತನೇ ಸ್ವತಂತ್ರನಾಗಿ ಮಾಡಿ ಮಾಡಿಸ್ತಾನಂತ, ಅದು ಒಂದು. ಇನ್ನೊಂದು ಕರ್ಮ ಅಂದ್ರೆ ಅವನೇ ಕರ್ತೃ, ಎಲ್ಲದಕ್ಕೇನು ಅವನೇ ಕರ್ತೃ. ನಮ್ಮಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಉಪಾಸನೆ ಅಂತ ಹೇಳ್ತಾರೆ. ಅವನೇ ಕರ್ತೃ ಅಂತ ತಿಳ್ಕೊಬೇಕು. ಯಾರು ಕರ್ತನೋ, ಯಾರು ಸೃಷ್ಟಿ ಮುಂತಾದನ್ನ ಕರ್ತನೋ ಅವನೇ ಸಂಹಾರಕ. ಮಾ ಅಂದ್ರೆ ನಾಶ ಮಾಡು, ಸಂಹಾರಕ್ಕೆನು ಮಾ ಅಂತ ಕರೀತಾರೆ. ಸೊ ಅವನೇ ಸರ್ವಕರ್ತ, ಅವನೇ ಸರ್ವ ಸಂಹಾರಕ. ಇನ್ ಬಿಟ್ವೀನ್ ಬರೋದು ಏನ್? ಎಲ್ಲ ಅಷ್ಟ ಕರ್ತತ್ವ ಇಟ್ಕೋಬೇಕು. ಸೊ ಅವನೇ ಮಾಡ್ತಾನಂತ ಚೆನ್ನಾಗಿ ವಿಶಿಷ್ಟರಿಗೆ ಅದನ್ನ ತಿಳ್ಕೊಂಡು ಮಾಡುವ ಕರ್ಮ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಕೊಡೋದು. ಸುಜ್ಞಾನ ಧರ್ಮ ಕೊಡೋದು ಮಾತ್ರ ಇಲ್ಲ, ಅದಕ್ಕೆ ಪುಷ್ಟಿಯನ್ನು ಕೊಡ್ತಾನೆ ಅವ್ರಿಗೆ. ಅದಕ್ಕೆ ಬೇಕಾದ ಬಲವನ್ನು ಕೊಡ್ತಾನೆ, ಅವರಲ್ಲಿ ಇದ್ದು ಬಲವನ್ನು ಕೊಡ್ತಾನೆ. ಗೈಸುತ ಸಂತೈಪ, ಅವರನ್ನ ಯಾವತ್ತೂ ರಕ್ಷಣೆ ಮಾಡುತ್ತಾನೆ ಅವರು ಅಂತ ಹೇಳ್ತಾರೆ. ಸಂತೈಪ ನಿರ್ದುಷ್ಟ ಸುಖಪೂರ್ಣ, ನಿರ್ದುಷ್ಟ ನಿರ್ದುಷ್ಟ ಸುಖ ಅಂತ, ನಿರ್ದುಷ್ಟ ನಿರ್ದುಷ್ಟ ಸುಖಪೂರ್ಣ ಅಥವಾ ನಿರ್ದುಷ್ಟ ಸುಖ, ನಿರ್ದುಷ್ಟ ಸುಖ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೀಗೆ ಮಾಡಿದ್ದವರಿಗೆ ಈ ತರ ಒಂದು ಸಾಧನೆಯನ್ನ ಅವರಿಂದ ಮಾಡಿ ಮಾಡಿಸಿ ಕೊನೆಯಲ್ಲಿ ಏನ್ ಮಾಡ್ತಾನ? ನಿರ್ದುಷ್ಟ ಸುಖ ಅಂತಾರೆ. ಯಾಕೆ ನಿರ್ದುಷ್ಟ ಸುಖ ಅಂತ ಹೇಳ್ತಾರಂದ್ರೆ, ಈ ಸಂಸಾರದಲ್ಲಿ ನಮ್ಗೆ ಸಿಕ್ಕುವಂತ ಸುಖ ಇದು ಇದು ಬಂದು ಇಲ್ಲಿ ದುಷ್ಟ ಅಂದ್ರೆ ಏನರ್ಥ ಅಂದ್ರೆ, ಈ ಒಂದು ಸಂಸಾರ ಸುಖಕ್ಕಿಂತ ವಿಲಕ್ಷಣವಾದ ಸುಖ. ಇಲ್ಲಿ ಏನು ದುಷ್ಟ, ಏನು ದೋಷ ಇದೆ ಸಂಸಾರ ಸುಖದಲ್ಲಿ? ಏನು ದೋಷ ಇದೆ ಅಂದ್ರೆ, ಈ ಸುಖ ಯಾವತ್ತು ದುಃಖದಿಂದ ಕೂಡಿಕೊಂಡೇ ಇದೆ. ಒಂದು ಇನ್ನೊಂದು ಸುಖ ಇಲ್ಲಿ ಒನ್ಲಿ ವೆರಿ ಟೆಂಪ್ರರಿ ನಮ್ಗೆ. ಸೊ ಆದ ಕಾರಣದಿಂದ ಅವನು ಕೊಡುವುದು ಏನು? ಅವನು ಬಂದು ನಿರ್ದುಷ್ಟ ಸುಖ, ನಿರ್ದುಷ್ಟ ಸುಖ ಪೂರ್ಣನಾದವನು. ಅವನಿಗೆ ವಿಲಕ್ಷಣ ಸುಖ ಅವನಲ್ಲಿ ಇದೆ. ಆ ವಿಲಕ್ಷಣ ಸುಖದ ಒಂದು ತುಣುಕನ್ನ ಅಂದ್ರೆ ಈ ಒಂದು ದೋಷರಹಿತವಾದ ಈ ಸುಖವನ್ನ ಅಂದ್ರೆ ಮೋಕ್ಷವನ್ನ ಅವನು ಕೊಟ್ಟು ಸಂತೈಪ ಅಲ್ಲಿನೂ ರಕ್ಷಣೆ ಮಾಡ್ತಾನಂತ ಹೇಳ್ತಾ ಇದ್ದಾರೆ. ಅಷ್ಟದಳ ಸದ್ಹೃದಯ ಕಮಲಾಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸ್ತಾ ಒಳಗಿದ್ದು. ದುಷ್ಟರಿಗೆ ದುರ್ಬುದ್ಧಿ, ಕರ್ಮ ವಿಶಿಷ್ಟರಿಗೆ ಸುಜ್ಞಾನ, ಧರ್ಮ ಸುಪುಷ್ಟಿ ಗೈಸುತ್ತಾ ಸಂತೈಪ ನಿರ್ದುಷ್ಟ ಸುಖಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಸಂಚರಿತ ಒಳಗಿದ್ದು ಅಂತ ಹೇಳೋದಕ್ಕೆ ಇನ್ನೊಂದು, ಅವನು ಯಾವತ್ತು ಎಲ್ಲರ ಒಳಗೇನೂ ಅವನೇ ಇದ್ದಾನೆ. ಅದ್ರ ಹಿಂದೆ ನೋಡಿದ್ದೇನು, ಒಳಗೆ ಅವನೇ ಇರಬೇಕು. ಯಾಕೆಂದ್ರೆ ಹೊರಗಿಂದ ಅವನು ಧಾರಣೆ ಮಾಡುವಂತ ರೀತಿ ಹೊರಗಿಂದ ಧಾರಣೆ ಮಾಡ್ತಾನೆ, ಒಳಗಿಂದನೂ ಅದನ್ನ ನಿಯಮನೆ ಮಾಡ್ತಾನೆ. ಸೊ ಒಳಗಿದ್ದು ಅಂತ ಹೇಳುವಾಗ ಅಂತರ್ಯಾಮಿ ರೂಪ, ಅಂತರ್ಯಾಮಿ ಅವನು ಎಲ್ಲರ ಒಳಗಿದ್ದು ಅಂತರ್ ನಿಯಾಮಕನಾಗಿ ಇದ್ದಾನೆ ಅಂತ ಹೇಳ್ತಾರೆ. ಇನ್ನೊಂದು ನಾವು ಇನ್ನು ಭೋಜನ ರಸ ವಿಭಾಗ ಸಂಧಿಗೆ ಸಂಬಂಧಪಟ್ಟದೆ, ಈ ಅಂತರ್ಯಾಮಿ ಅಂಬೋದು ಆ ರೂಪವನ್ನು ತಕೊಂಡ್ರೆ ಅಲ್ಲಿ ಎರಡು ಕಾರ್ಯಗಳನ್ನು ಹೇಳ್ತಾರೆ. ಒಂದು ಉಂಡು ಉಣಿಪ ಅಂತ ಬಂತಲ್ಲ, ಹಾಗೇನೆ ಭಗವಂತ ಅವನದ್ದೇ ಆದ ರೂಪವನ್ನ ಸ್ವೀಕಾರ ಮಾಡೋದು ಒಂದು, ಇನ್ನೊಂದು ಉಣಿಸುತ್ತ ಅಂತ ಬರುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಸುಖ, ಎಷ್ಟೆಷ್ಟು ಆ ಧರ್ಮ ಕಾರ್ಯ ಒಂದೊಂದು ದಳಕ್ಕೆನು ಹೋಗುವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಉಣಿಸಬೇಕೋ ಅದನ್ನ ಅವ್ರಿಗೆ ಅವನೇ ಉಣಿಸ್ತಾನೆ. ಅದಕ್ಕೆ ಸಂಚರಿಸ್ತಾ ಒಳಗಿದ್ದು ಅಂತರ್ಯಾಮಿಯಾಗಿದ್ದಾನೆ. ಅಂತರ್ಯಾಮಿಯಾಗಿದ್ದು ಅವನಿಗೆ ಸಂಬಂಧಪಟ್ಟ ರಸ ಬಂದು ಹೇಳ್ತಾರ ಶುಭ ರಸ ಅಂತ ಹೇಳ್ತಾರೆ. ಅದಕ್ಕೆ ಇದು 13th ಸಂಧಿಯಲ್ಲಿ ಇದನ್ನ ಸ್ವಲ್ಪ ವಿವರಣೆ ಮಾಡ್ತಾರ. ಅಷ್ಟಲ ಸದ್ಗೃದೈ ಕಮಲಾಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸುತ್ತಾ ಒಳಗಿದ್ದು. ದುಷ್ಟರಿಗೆ ದುರ್ಬುದ್ಧಿ, ಕರ್ಮ ವಿಶಿಷ್ಟರಿಗೆ ಸುಜ್ಞಾನ, ಧರ್ಮ ಸುಪುಷ್ಟಿ ಗೈಸುತ್ತಾ ಸಂತೈಪ ನಿರ್ದುಷ್ಟ ಸುಖಪೂರ್ಣ ಅಂತ ಹೇಳ್ತಾರೆ. ಕೃಷ್ಣಾರ್ಪಣ.